ಹಿತಕಾರಿ. ನಿಜವಾದ ಮುಕ್ತಿ ಎಂದರೆ ನಮ್ಮ ನಮ್ಮ ಸ್ಥಾನದಲ್ಲಿ ಮತ್ತೆ ನೆಲೆಸುವುದು. ಈಗ ನಮ್ಮ ನಿಜವಾದ ಸ್ಥಾನ ಅಂದರೆ ಏನು? ನಮ್ಮ ನಿಜವಾದ ಸ್ಥಾನವೆಂದರೆ ಭಗವಂತನ ದಾಸರಾಗಿರುವುದು. ಇದೇ ನಮ್ಮ ನಿಜವಾದ ಸ್ಥಾನ. ಜೀವೇರ ಸ್ವರೂಪ ಹೊಯ್ ನಿತ್ಯ ಕೃಷ್ಣ ದಾಸ. ನಮ್ಮ ಸ್ವರೂಪವು ಕೃಷ್ಣನ ದಾಸರಾಗಿರುವುದು. ಇದೇ ಪ್ರತಿಯೊಂದು ಜೀವಿಯ ನಿಜವಾದ ಸ್ಥಾನ, ಸನಾತನವಾದ ಸ್ಥಾನ. ನಾವು ಒಡೆಯರು, ಯಜಮಾನನು, ಮಾಲೀಕನು, ಇವರನ್ನು ನಿಯಂತ್ರಿಸುತ್ತಿದ್ದೇನೆ, ಅವರನ್ನು ನಿಯಂತ್ರಿಸುತ್ತಿದ್ದೇನೆ ಎಂದೆಲ್ಲ ಭಾವಿಸಬಹುದು. ಆದರೆ ನಾವು ವಾಸ್ತವವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅವನಿಗೆ ನಾವು ಸೇವಕರೇ, ಭಗವಂತನಿಗೆ ನಾವು ಸೇವಕರೇ. ನಾವು ಮಾಯೆಯಲ್ಲಿದ್ದೇವೆ, ಮಾಯೆಗೆ ಸೇವೆ ಮಾಡುತ್ತಿದ್ದೇವೆ. ಆದರೆ ಈ ಮಾಯೆಯು ಶ್ರೀಕೃಷ್ಣನ ಅಧೀನದಲ್ಲಿದೆ. ಇದನ್ನು ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಮಾಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚ್ಚರಾಚರಂ. ಕೃಷ್ಣನ ಆಜ್ಞೆಯಲ್ಲಿ ಈ ಮಾಯೆಯು ಕೆಲಸವನ್ನು ಮಾಡುತ್ತದೆ. ಹೀಗಾಗಿ ನಾವು ಮಾಯೆಗೆ ಸೇವೆ ಮಾಡಿದರೂ ಕೂಡ ಕೃಷ್ಣನಿಗೆ ನಾವು ಪರೋಕ್ಷವಾಗಿ ದಾಸರಾಗಿದ್ದೇವೆ, ಇಂಡೈರೆಕ್ಟ್ಲಿ ಸರ್ವಿಂಗ್ ದ ಲಾರ್ಡ್. ಆದರೆ ನಾವು ಭಗವಂತನನ್ನು ಅವನು ಹೇಳಿದಂತೆ ಸೇವೆ ಮಾಡಬೇಕು. ಪರೋಕ್ಷವಾಗಿ ಅಲ್ಲ, ನೇರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿ ಅವನ ದಾಸರಾಗಬೇಕು. ಇದೇ ಮನುಷ್ಯ ಜನ್ಮದ ಉದ್ದೇಶ, ಅವನ ದಾಸರಾಗುವುದು. ಭಗವಂತನು ಈ ಐಹಿಕ ಸೃಷ್ಟಿಯ ಎಲ್ಲ ಚಟುವಟಿಕೆಗಳಿಂದ ದೂರವಾಗಿದ್ದರೂ ಅದರ ಪರಮ ನಿರ್ದೇಶಕನಾಗಿ ಉಳಿಯುತ್ತಾನೆ, ಎಲ್ಲವನ್ನು ನಿಯಂತ್ರಿಸುತ್ತಾನೆ. ದೂರದಲ್ಲೇ ಇದ್ದರೂ, ಗೋಲೋಕ, ವೃಂದಾವನ ಹಾಗೂ ವೈಕುಂಠ ಲೋಕಗಳಲ್ಲೇ ಇದ್ದರೂ, ಪರಮಪ್ರಭುವು ಈ ಎಲ್ಲ ಭೌತಿಕ ಲೋಕಗಳನ್ನು ಅವನ ಅಗಣಿತ ಶಕ್ತಿಗಳಿಂದ ನಿಯಂತ್ರಿಸುತ್ತಾನೆ. ಹೇಗೆ ಒಬ್ಬ ದೊಡ್ಡ ಆಫೀಸರ್ ಮಾಲೀಕನು, ಆಫೀಸಿನ ಮಾಲೀಕನು ಒಂದು ಕಡೆಯಲ್ಲಿದ್ದೇ ಎಲ್ಲ ವಿಭಾಗಗಳನ್ನು, ಡಿಪಾರ್ಟ್ಮೆಂಟ್ಗಳನ್ನು ನಿಯಂತ್ರಿಸುತ್ತಾನೋ, ಅದೇ ರೀತಿಯಲ್ಲಿ ಭಗವಂತನು ಅವನ ಧಾಮದಲ್ಲಿ ಇದ್ದೇ ಎಲ್ಲವನ್ನು ನಿಯಂತ್ರಿಸುತ್ತಾನೆ. ಅವನು ಸಹಜವಾಗಿ ಈ ಭೌತಿಕ ಪ್ರಪಂಚದಲ್ಲಿ ಸತತವಾಗಿ ಲೀಲೆಗಳನ್ನು ಮಾಡುವುದಿಲ್ಲ. ಅವನ ಮನೆಯು ಇಲ್ಲಿ ಅಲ್ಲ, ಅವನ ನಿಜವಾದ ವಾಸಸ್ಥಳವು ಇಲ್ಲಿ ಅಲ್ಲ, ಈ ಭೌತಿಕ ಸೃಷ್ಟಿಯೂ ಅಲ್ಲ. ಅವನ ಮನೆಯು, ಲೋಕವು, ಧಾಮವು ಆಧ್ಯಾತ್ಮಿಕ ಗಗನದಲ್ಲಿರುವುದು, ಇಲ್ಲಿ ಅಲ್ಲ. ಕೆಲವು ಬಾರಿ ಬರಬಹುದು, ಲೀಲೆಗಳನ್ನು ಇಲ್ಲಿ ಬಂದು ತೋರಿಸುತ್ತಾನೆ, ಸತ್ಯ. ಆದರೆ ಈ ಭೌತಿಕ ಸೃಷ್ಟಿಯು ಅವನ ನಿಜವಾದ ಧಾಮವಲ್ಲ. ಅವನ ವಾಸಸ್ಥಳವಿರಲಿ, ನಮ್ಮ ಬದ್ಧಾತ್ಮಂದಿರ ಜಾಗವು ಕೂಡ ಈ ಜಾಗವಲ್ಲ, ಇದಲ್ಲ ಈ ಭೌತಿಕ ಸೃಷ್ಟಿಯಲ್ಲ. ಶ್ರೀಲ ಪ್ರಭುಪಾದರೇ ಹೇಳುತ್ತಾರೆ, ಹೇಗೆ ಒಂದು ಮೀನಿನ ಮತ್ಸ್ಯದ ವಾಸಸ್ಥಳವು ಭೂಮಿಯಲ್ಲವೋ, ನೀರನ್ನು ಬಿಟ್ಟು ಭೂಮಿಗೆ ಬಂದರೆ ವಾಸ ಮಾಡಲು ಸಾಧ್ಯವಿಲ್ಲವೋ, ಅದೇ ರೀತಿಯಲ್ಲಿ ನಮ್ಮ ಜಾಗವು ಕೂಡ, ವಾಸಸ್ಥಳವು ಕೂಡ ಈ ಭೌತಿಕ ಪ್ರಪಂಚವಲ್ಲ. ಮೀನು ನೆಲಕ್ಕೆ ಬಂದರೆ ಹೇಗೆ ಒದ್ದಾಡುತ್ತದೋ, ಅದೇ ರೀತಿಯಲ್ಲಿ ನಾವು ಕೂಡ ಆಧ್ಯಾತ್ಮಿಕ ಲೋಕವನ್ನು ಬಿಟ್ಟು ಈ ಭೌತಿಕ ಪ್ರಪಂಚಕ್ಕೆ ಬಂದು ನರಳುತ್ತಿದ್ದೇವೆ. ಇಲ್ಲದಿದ್ದರೆ ನಮ್ಮ ಒಂದು ಸಹಜವಾದ ಸ್ಥಾನವು ಸಂತೋಷವಾಗಿ ಇರುವುದೇ, ಯಾವಾಗಲೂ ಸುಖವಾಗಿರುವುದೇ, ಇದು ವಾಸ್ತವತೆ. ಶ್ರೀಕೃಷ್ಣನು ಈ ಭೌತಿಕ ಪ್ರಪಂಚಕ್ಕೆ ಬರುವ ಉದ್ದೇಶವನ್ನು ಅವನೇ ಭಗವದ್ಗೀತೆಯಲ್ಲಿ ಸ್ವಯಂ ಹೇಳಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ, ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದು ಅವನ ನಿಜವಾದ ಉದ್ದೇಶ, ಅವನ ಅವತಾರದ ಉದ್ದೇಶ. ಸಾಧುಗಳನ್ನು ರಕ್ಷಿಸುವುದು, ಅವನ ಭಕ್ತರನ್ನು ಕಾಪಾಡುವುದು, ಧರ್ಮವನ್ನು ಸ್ಥಾಪಿಸುವುದು, ದುಷ್ಕೃತಿಗಳನ್ನು ನಾಶ ಮಾಡುವುದು. ದ್ವಾಪರ ಯುಗದಲ್ಲಿ ದುರ್ಯೋಧನನ ಸಮೇತ ಅವನ ಎಲ್ಲ ಬೆಂಬಲಿಗರನ್ನು ಸರ್ವನಾಶ ಮಾಡಿ ಧರ್ಮ ಮೂರ್ತಿಯಾದ ಯುಧಿಷ್ಠಿರ ಚಕ್ರವರ್ತಿಯನ್ನು ಸ್ಥಾಪಿಸಿದನು, ಭೂಮಂಡಲದ ರಾಜನಾಗಿ ಮಾಡಿದನು. ಯುಧಿಷ್ಠಿರ ಮಹಾರಾಜನು ಶ್ರೀಕೃಷ್ಣನ ಪರಿಶುದ್ಧ ಭಕ್ತನು. ಎಷ್ಟೊಂದು ದೂರದರ್ಶನದ ಕಥೆಗಳಲ್ಲಿ, ಧಾರಾವಾಹಿಗಳಲ್ಲಿ ನೋಡಿದರೆ ನಮಗೆ ಪಾಂಡವರ ನಿಜವಾದ ಸ್ಥಾನವು ತಿಳಿಯುವುದೇ ಇಲ್ಲ. ಏಕೆಂದರೆ ಹೆಚ್ಚು ಕಡಿಮೆ ಎಲ್ಲ ಕಥೆಗಳನ್ನು ತೆಗೆಯುವುದು ಕರ್ಮಿಗಳೇ, ಭಕ್ತರಲ್ಲ. ಶಾಸ್ತ್ರಗಳ ಪ್ರಕಾರ ನಾಟಕಗಳನ್ನು ತೆಗೆಯುವುದೇ ಇಲ್ಲ. ಹೀಗಾಗಿ ಪಾಂಡವರ ಪರಮೋನ್ನತ ಸ್ಥಾನವನ್ನು ನಮಗೆ ಈಗಿನ ನಾಟಕಗಳಿಂದ ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಪ್ರಥಮವಾಗಿ ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಓದಿ ಯಥಾರೂಪವಾಗಿ ತಿಳಿದುಕೊಳ್ಳಬೇಕು. ಯುಧಿಷ್ಠಿರ ಮಹಾರಾಜನು ಶ್ರೀಕೃಷ್ಣನ ಪರಮ ಭಕ್ತನು. ಅವನಿಗೆ ಮತ್ತೊಂದು ಹೆಸರೇ ಅಜಾತ ಶತ್ರು. ಇದರ ಅರ್ಥ ಅವನಿಗೆ ಶತ್ರುಗಳೇ ಇರಲಿಲ್ಲ. ದುರ್ಯೋಧನನು ಪಾಂಡವರಿಗೆ ಸೇರಬೇಕಾದ ರಾಜ್ಯಕ್ಕಾಗಿ ಯುಧಿಷ್ಠಿರನನ್ನು ಕೆಣಕಿದನು. ಆದರೆ ಸತ್ಯವೇನೆಂದರೆ ಯುಧಿಷ್ಠಿರನು ಸಾಮ್ರಾಜ್ಯವನ್ನು ಬಿಡಲು ಕೂಡ ಸಿದ್ಧನಾಗಿದ್ದ. ನನಗೆ ರಾಜ್ಯವೇ ಬೇಡಪ್ಪ ಎಂದನು. ದುರ್ಯೋಧನನಿಗೆ ರಾಜ್ಯವನ್ನು ಕೊಟ್ಟು ಬಿಡಲು ಸಿದ್ಧನಾಗಿದ್ದನು. ಶ್ರೀಕೃಷ್ಣನೇ ಇದನ್ನು ಹೇಳಲು ಶಾಂತಿ ಒಪ್ಪಂದವನ್ನು ಮಾಡಲು ಹಸ್ತಿನಾಪುರಕ್ಕೆ ಹೋಗುತ್ತಾನೆ. ಹೋಗಿ ಕೃಷ್ಣನು ಕೇಳುತ್ತಾನೆ, ಧೃತರಾಷ್ಟ್ರನ ಬಳಿ ಹೀಗೆ ಹೇಳುತ್ತಾನೆ, ಈ ಯುದ್ಧವು ಬೇಡ, ಇಡೀ ಸಾಮ್ರಾಜ್ಯವನ್ನು ನೀವೇ ತೆಗೆದುಕೊಳ್ಳಿ, ನೀವೇ ಇಟ್ಟುಕೊಳ್ಳಿ, ಪಾಂಡವರಿಗೆ ಬೇಡ. ಆದರೆ ಪಾಂಡವರು ಕ್ಷತ್ರಿಯರು ಆದ ಕಾರಣದಿಂದ ಒಂದು ಐದೇ ಐದು ಚಿಕ್ಕ ರಾಜ್ಯಗಳನ್ನು ಕೊಡಿ ಸಾಕು. ಇದಕ್ಕೆ ದುಷ್ಟ ದುರ್ಯೋಧನನು ಒಪ್ಪುವುದಿಲ್ಲ. ಆಗ ಕೃಷ್ಣನು ಮತ್ತೆ ಕೇಳುತ್ತಾನೆ, ಸರಿಯಪ್ಪ, ಐದು ರಾಜ್ಯಗಳು ಬೇಡ, ಐದೇ ಐದು ಗ್ರಾಮಗಳನ್ನಾದರೂ ಕೊಡು ಸಾಕು. ಅವರು ಭಿಕ್ಷೆ ಬೇಡಿ ಬದುಕಲು ಸಾಧ್ಯವಿಲ್ಲ, ಏಕೆಂದರೆ ಅವರು ಕ್ಷತ್ರಿಯರು. ಹೀಗೆ ಕೇಳುತ್ತಾನೆ ಕೃಷ್ಣನು. ಆಗ ಇದಕ್ಕೆ ಕೂಡ ಒಪ್ಪುವುದಿಲ್ಲ ಆ ದುಷ್ಟನು. ಆ ದುಷ್ಟನು ಹೇಳುತ್ತಾನೆ, ಐದು ಗ್ರಾಮಗಳಲ್ಲ ಕೃಷ್ಣ, ಒಂದು ಸೂಜಿ ನಿಲ್ಲುವಷ್ಟು ಜಾಗವನ್ನು ಕೂಡ ನಾನು ಪಾಂಡವರಿಗೆ ಕೊಡುವುದಿಲ್ಲ, ಏನು ಮಾಡುತ್ತೀರೋ ಮಾಡಿಕೊಳ್ಳಿ. ನೋಡಿ, ದುರ್ಯೋಧನನ ಮಾತುಗಳಲ್ಲೇ ಅವನು ಎಷ್ಟು ನೀಚನೆಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಹೀಗಾಗಿ ಅಜಾತ ಶತ್ರುಗೆ ಬೇಡದಿರಬಹುದು, ಯುಧಿಷ್ಠಿರನು ಎಲ್ಲವನ್ನು ಬಿಟ್ಟು ಬಿಡಲು ಸಿದ್ಧನಾಗಿರಬಹುದು, ಅರ್ಜುನನು ಯಾರನ್ನು ಕೊಲ್ಲದೆ ಯುದ್ಧವನ್ನು ಬಿಟ್ಟು ಹೋಗಲು ಸಿದ್ಧನಾಗಿರಬಹುದು, ಅಥವಾ ಅರ್ಜುನನು ನಿರಾಯುಧ ಪಾನಿಯಾಗಿ ಸಾಯಲು ಸಿದ್ಧನಾಗಿರಬಹುದು. ಆದರೆ ಶ್ರೀಕೃಷ್ಣನು ಭಗವಂತನು ಇದಕ್ಕೆ ಒಪ್ಪುವುದಿಲ್ಲ. ಕೃಷ್ಣನು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅವನ ಭಕ್ತರು ಎಲ್ಲರನ್ನು ಕ್ಷಮಿಸಲು ಸಿದ್ಧರಾಗಿರುತ್ತಾರೆ. ಏಕೆಂದರೆ ಕ್ಷಮೆ ಎಂಬುದು ವೈಷ್ಣವರ ಒಂದು ಲಕ್ಷಣ. ಏನೇನೇ ಆಗಲಿ ವೈಷ್ಣವರು ಕ್ಷಮಿಸುತ್ತಾರೆ. ಆದರೆ ಅವರಿಗೆ ನಡೆಯುವ ಕಷ್ಟಗಳನ್ನು ಭಗವಂತನು ಸಹಿಸಲಾರ. ವಾಸ್ತವವಾಗಿ ಭಗವಂತನಿಗೆ ಯಾರಿಗೆ ಕಷ್ಟಗಳು ಬಂದರೂ ಸಹಿಸುವುದಿಲ್ಲ. ಬರೀ ಭಕ್ತರಿಗೆ ಅಲ್ಲ, ಈ ಭೌತಿಕ ಸೃಷ್ಟಿಯಲ್ಲಿ ನರಳುತ್ತಿರುವವರನ್ನು ನೋಡಿ ಶ್ರೀಕೃಷ್ಣನಿಗೆ ಮನಸ್ಸೊಪ್ಪುವುದಿಲ್ಲ, ಸಹಿಸಲು ಸಾಧ್ಯವಿಲ್ಲ. ಹೇಗೆ ಒಬ್ಬ ಮಗನು ತಂದೆಯನ್ನು ಅಹಂಕಾರದಿಂದ ಬಿಟ್ಟು ಹೋದರೂ ತ್ಯಜಿಸಿದರೂ ತಂದೆಗೆ ಮಗನ ಮೇಲೆ ಪ್ರೀತಿಯು ನಾಶವಾಗುವುದಿಲ್ಲವೋ, ಅದೇ ರೀತಿಯಲ್ಲಿ ಕೃಷ್ಣನಿಗೆ ನಾವು ಇಲ್ಲಿ ನರಳುತ್ತಿರುವುದನ್ನು ನೋಡಿ ಸಹಿಸಲು ಸಾಧ್ಯವಿಲ್ಲ. ಶ್ರೀಕೃಷ್ಣನು ಎಲ್ಲರಿಗೂ ತಂದೆ. ಅಹಂ ಬೀಜ ಪ್ರಧಃ ಪಿತ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಅಹಂ ಬೀಜ ಪ್ರಧಃ ಪಿತ, ನಾನೇ ಎಲ್ಲ ಜೀವರಾಶಿಗಳ ತಂದೆ. ಮತ್ತಃ ಸರ್ವಂ ಪ್ರವರ್ತತೆ, ನನ್ನಿಂದಲೇ ಎಲ್ಲವೂ ಬರುತ್ತವೆ. ಹೀಗೆ ಹೇಳುತ್ತಾನೆ. ಹೀಗಿರಬೇಕಾದರೆ ಕೃಷ್ಣನೇ ಎಲ್ಲರ ತಂದೆಯಾಗಿರಬೇಕಾದರೆ ಹೇಗೆ ಅವನಿಗೆ ನಾವು ನರಳುತ್ತಿರುವುದನ್ನು ನೋಡಿಕೊಂಡಿರಲು ಸಾಧ್ಯ? ನಾವು ದುರಹಂಕಾರದಿಂದ ಅವನನ್ನು ತ್ಯಜಿಸಿ ಈ ಭೌತಿಕ ಪ್ರಕೃತಿಯನ್ನು ಅನುಭವಿಸಲು ಬಂದಿದ್ದೇವೆ. ಆದರೆ ಕೃಷ್ಣನಿಗೆ ಇದು ಇಷ್ಟವಿಲ್ಲ. ಆದ್ದರಿಂದಲೇ ಅವನು ಇಲ್ಲಿಗೆ ಬರುತ್ತಾನೆ. ಆ ವೈಕುಂಠ ಲೋಕಗಳನ್ನು ಬಿಟ್ಟು ಇಲ್ಲಿಗೆ ಅನೇಕ ಬಾರಿ ಬರುತ್ತಾನೆ. ನಮ್ಮನ್ನು ಮತ್ತೆ ಕರೆದುಕೊಂಡು ಹೋಗಲು ಬರುತ್ತಾನೆ. ಅವನ ಅದ್ಭುತವಾದ ಲೀಲೆಗಳನ್ನು ತೋರಿಸಿ ನಮ್ಮನ್ನು ಆಕರ್ಷಿಸಲು ಬರುತ್ತಾನೆ. ಅವನ ದಾಸರಾಗಿ ಮಾಡಿಕೊಳ್ಳಬೇಕೆಂಬ ಉದ್ದೇಶಕ್ಕೆ ಬರುತ್ತಾನೆ. ಯಾವಾಗ ನಾವು ಅವನ ದಾಸರಾಗುತ್ತೇವೋ ಅವನ ಲೋಕವನ್ನು ನಾವು ಸುಲಭವಾಗಿ ಪ್ರವೇಶಿಸುತ್ತೇವೆ, ಅವನ ಲೋಕಕ್ಕೆ ಹೋಗುತ್ತೇವೆ. ಈಗ ಏಕೆ ಭಗವಂತನು ತಿರುಮಲೆಯಲ್ಲಿ ಬಂದು ನಿಂತಿದ್ದಾನೆ? ನಾವು ಇದನ್ನು ಯೋಚಿಸಬೇಕು. ಗೋವಿಂದನು ಅಭಯ ಹಸ್ತವನ್ನು ತೋರಿಸುತ್ತಾ ಏಕೆ 24 ಗಂಟೆಗಳ ಕಾಲವೂ ದರ್ಶನವನ್ನು ಕೊಡುತ್ತಿದ್ದಾನೆ? ಕೆಲವು ನಿಮಿಷಗಳ ಕಾಲ ಮಾತ್ರ ಅವನಿಗೆ ಪಾಪ ವಿಶ್ರಾಂತಿ, ರೆಸ್ಟ್. ಸಹಜವಾಗಿ ಅವನು ಎಲ್ಲ ದೇವಾಲಯಗಳಲ್ಲಿ ವಿರಾಮ ಸೇವೆಯನ್ನು, ಶಯನ ಸೇವೆಯನ್ನು ಜಾಸ್ತಿ ಹೊತ್ತು ಸವಿಯುತ್ತಾನೆ. ಆದರೆ ಆ ತಿರುಮಲೆಯಲ್ಲಿ ಗೋವಿಂದನು ಆ ವೈಕುಂಠ ಲೋಕದಿಂದ ಇಳಿದು ಬಂದು ನಿಂತ ದೇವನು ಕೆಲವೇ ಕೆಲವು ನಿಮಿಷಗಳ ಕಾಲವೂ ನಿದ್ದೆ ಮಾಡುತ್ತಾನೆ. ಏಕೆ? ಅವನಿಗೆ ನಮ್ಮ ಮೇಲೆ ಅಪಾರ ಪ್ರೀತಿ, ಅಗಣಿತವಾದ ಪ್ರೀತಿ. ಬರೀ ಭಕ್ತರೇ ಅಲ್ಲ, ನೀಚರು, ಅಧಮರು, ದುಷ್ಕರ್ಮಿಗಳು ಎಲ್ಲರನ್ನೂ ಆಕರ್ಷಿಸುತ್ತಾನೆ ಗೋವಿಂದನು. ಅವತಾರಗಳಲ್ಲಿ, ಅರ್ಚಾ ವಿಗ್ರಹಗಳಲ್ಲಿ ಭಗವಂತನ ಆಕರ್ಷಿಸುತ್ತಾನೆ. ಅವಶ್ಯಕತೆ ಏನು? ಇದನ್ನು ನಾವು ಚೆನ್ನಾಗಿ ಯೋಚಿಸಬೇಕು. ಅವನಿಗೆ ಬರೀ ಭಕ್ತರು ಮಾತ್ರ ಬೇಕಾಗಿದ್ದರೆ ಏಕೆ ಅವನು ಅವತಾರಗಳನ್ನು ಎತ್ತುತ್ತಾನೆ? ಏಕೆ ಜಗಾಯಿ ಮದಾಯಂತಹ ನೀಚರ ಬಳಿ ಒದೆಗಳನ್ನು ತಿನ್ನುತ್ತಾನೆ? ಏಕೆ ಅರ್ಚಾ ವಿಗ್ರಹವಾಗಿ ಮನೆ ಮನೆಗೆ ಓಡಿ ಬರುತ್ತಾನೆ? ಇದನ್ನು ನಾವು ಚೆನ್ನಾಗಿ ಯೋಚಿಸಬೇಕು. ಭಗವಂತನಿಗೆ ಬರೀ ಅವನ ದಾಸರ ಮೇಲೆ ಮಾತ್ರವಲ್ಲ ಪ್ರೀತಿ, ಎಲ್ಲರ ಮೇಲೇನೂ ಪ್ರೀತಿನೇ. ಅನೇಕ ಮಂದಿ ಜನರು ಕಷ್ಟಪಡಬಹುದು, ವಿಧ ವಿಧವಾಗಿ ಕಷ್ಟಪಡಬಹುದು, ನರಕ ಲೋಕಗಳಿಗೆ ಹೋಗಿ ಅನುಭವಿಸಬಹುದು, ನಿಜವೇ. ಆದರೆ ಇದು ಜೀವಾತ್ಮಂದರಿಗೆ ಭಗವಂತನು ಕಲಿಸುವ ಪಾಠ. ಈ ಪ್ರಪಂಚದಲ್ಲಿ ನಾನಿಲ್ಲದೆ ನೀವು ಸುಖವಾಗಿರಲಾರರು ಎಂದು ಹೇಳಿಕೊಡುವ ಪಾಠ. ಈಗ ನನಗೆ ಕಷ್ಟಗಳನ್ನು ಭಗವಂತನು ಕೊಡುತ್ತಿರಬೇಕಾದರೆ ಹೇಗೆ ಅವನಿಗೆ ನನ್ನ ಮೇಲೆ ಪ್ರೀತಿಯುಂಟು ಎಂದು ಯಾರಾದರೂ ಇನ್ನೂ ಪ್ರಶ್ನಿಸಬಹುದು. ಇದಕ್ಕೆ ಸುಲಭವಾದ ಉತ್ತರ ಉದಾಹರಣೆಯಲ್ಲಿ ಕೊಡಬಹುದು. ಒಬ್ಬ ತಂದೆಗೆ 3 ಮಕ್ಕಳುಂಟು. 2 ಮಕ್ಕಳು ಚೆನ್ನಾಗಿ ಓದುತ್ತಾರೆ, ಒಬ್ಬನು ಪೆದ್ದನು, ಚೆನ್ನಾಗಿ ಅಧ್ಯಯನ ಮಾಡುವುದಿಲ್ಲ, ವಿದ್ಯಾಭ್ಯಾಸ ಮಾಡುವುದಿಲ್ಲ. ಈಗ ತಂದೆ ಅವನನ್ನು, ಪೆದ್ದನನ್ನು ಒಡೆದು ವಿದ್ಯಾಭ್ಯಾಸವನ್ನು ಹೇಳಿಕೊಡುತ್ತಾನೆ. ಈಗ ಇದರ ಅರ್ಥವು ಚೆನ್ನಾಗಿ ಓದಬೇಕೆಂದು ಒಡೆಯುವ ಅರ್ಥವು ಪೆದ್ದು ಮಗುವಿನ ಮೇಲೆ ಆಸೆ ಇಲ್ಲವೆಂದು ಅರ್ಥವಲ್ಲ. ದಾರಿಗೆ ಬರಬೇಕು, ಮುಂದೆ ಚೆನ್ನಾಗಿರಬೇಕು ಎಂದು ಕೊಡುವ ಶಿಕ್ಷೆಗಳು. ಇದೇ ರೀತಿಯಲ್ಲಿ ಭಗವಂತನು ಜೀವಾತ್ಮಂದಿರಿಗೆ ಶಿಕ್ಷೆಗಳನ್ನು ಕೊಟ್ಟಾಗ ನಾವು ಚೆನ್ನಾಗಿ ಸುಖವಾಗಿರಬೇಕೆಂದೇ ಅರ್ಥ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಭಗವಂತನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಸಮೋಹಂ ಸರ್ವಭೂತೇಶು ನಮೇ ದ್ವೇಷ್ಯೋಸ್ತಿ ನ ಪ್ರಿಯಃ. ನಾನು ಎಲ್ಲರಿಗೂ ಸಮನಾದವನು, ಯಾರಿಗೂ ನಾನು ಪಕ್ಷಪಾತ ಮಾಡುವುದಿಲ್ಲ. ನೋಡಿ, ಹೀಗೆ ಹೇಳುತ್ತಾನೆ ಕೃಷ್ಣನು. ಆದ್ದರಿಂದ ನಾವು ಭಗವಂತನು ಇಲ್ಲ, ನನಗೆ ಈಗ ಕಷ್ಟಗಳು ಬಂತು, ಆದ್ದರಿಂದ ಭಗವಂತನಿಗೆ ಕರುಣೆ ಇಲ್ಲ, ಈ ರೀತಿಗಳಲ್ಲಿ ಮಾತನಾಡಬಾರದು. ಏನೇ ಆಗಲಿ ಭಗವಂತನನ್ನು ನಾವು ನಿಂದಿಸಬಾರದು. ಏನಾದರೂ ಕಷ್ಟಗಳು ಬಂದರೆ ತತ್ತೇನು ಕಂಪಂ ಸುಸಮೀಕ್ಷಮಾನೋ, ನನ್ನ ನೀಚ ಕಾರ್ಯಗಳಿಗೆ ನಾನು ಇನ್ನೂ ಎಷ್ಟೊಂದು ಅನುಭವಿಸಬೇಕಾಗಿತ್ತು. ಹೀಗೆ ನಾವು ಯೋಚಿಸಬೇಕು, ನಾನು ವಾಸ್ತವವಾಗಿ ಇನ್ನು ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು, ನಾನು ಮಾಡಿದ ಅಗಣಿತವಾದ ಪಾಪಗಳಿಗೆ ಎಷ್ಟೊಂದು ದುಃಖಗಳನ್ನು ಅನುಭವಿಸಬೇಕಾಗಿತ್ತು. ಆದರೆ ತತ್ತೇನು ಕಂಪಂ, ಆದರೆ ಭಗವಂತನ ಅಪಾರ ಕರುಣೆ ನನಗೆ ಇಷ್ಟೇ ಇಷ್ಟು ಸ್ವಲ್ಪ ಕಷ್ಟಗಳನ್ನು ಕೊಟ್ಟನು, ಸ್ವಲ್ಪ ದುಃಖವನ್ನು ಏರ್ಪಡಿಸಿದನು, ಇದು ಅವನ ಅಪಾರ ಕರುಣೆ. ಈ ರೀತಿಯಲ್ಲಿ ಯೋಚಿಸಬೇಕು. ಇದು ಭಗವಂತನ ಭಕ್ತರಾಗಲು ಲಕ್ಷಣ. ಭಗವಂತನು ಹಿತಕಾರಿ, ಎಲ್ಲರ ಹಿತಕಾರಿ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಹೇ ಗೋವಿಂದ, ನೀನು ಬ್ರಾಹ್ಮಣರ ಹಾಗೂ ಗೋಗಳ ಹಿತಕಾರಿ, ನಂತರ ಜಗದ್ ಹಿತಾಯ, ಇಡೀ ಜಗತ್ತಿನ ಹಿತಕಾರಿ, ಜಗದ್ ಹಿತಾಯ. ನೋಡಿ, ಈ ರೀತಿಯಲ್ಲಿ ಹೇಳುತ್ತದೆ ವಿಷ್ಣು ಪುರಾಣದಲ್ಲಿ. ಏಕೆ ಪ್ರತ್ಯೇಕವಾಗಿ ಬ್ರಾಹ್ಮಣರನ್ನು ಹೇಳಿದೆ? ಏಕೆಂದರೆ ವಾಸ್ತವವಾಗಿ ಬ್ರಾಹ್ಮಣರು ಭಗವಂತನ ಬಗ್ಗೆ ಪ್ರಚಾರ ಮಾಡುತ್ತಾರೆ. ಬ್ರಾಹ್ಮಣರೆಂದರೆ ಬರೀ ಆಚಾರದಲ್ಲಿ ಅಲ್ಲ, ಪ್ರಚಾರದಲ್ಲಿ ಕೂಡ ತೊಡಗಿರುತ್ತಾರೆ. ಇಂದಿನ ಕಲಿಯುಗದಲ್ಲಿ ನಿಜವಾದ ಬ್ರಾಹ್ಮಣರನ್ನು ನೋಡುವುದು ತುಂಬ ಕಷ್ಟ. ಕಲೌ ಶುದ್ರ ಸಂಭವ, ಕಲಿಯುಗದಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಶುದ್ರರೇ. ಆದ್ದರಿಂದ ನಮಗೆ ನಿಜವಾದ ಬ್ರಾಹ್ಮಣರ ಬಗ್ಗೆ ಗೊತ್ತೇ ಇಲ್ಲ. ನಂತರ ಗೋಗಳ ಹಿತಕಾರಿ, ಕೃಷ್ಣನು ಗೋಗಳ ಹಿತಕಾರಿ. ಏಕೆಂದರೆ ಗೋಗಳು ಪ್ರಭುಪಾದರು ಹೇಳುತ್ತಾರೆ, ಏಳು ಮಂದಿ ತಾಯಿಗಳಲ್ಲಿ ಒಂದು, ಪ್ರತಿಯೊಬ್ಬರಿಗೂ ಏಳು ಮಂದಿ ತಾಯಿಯಂದಿರು ಇದ್ದಾರೆ, ಸೆವೆನ್ ಮದರ್ಸ್. ಆತ್ಮ ಮಾತ, ಗುರೋಹಪತ್ನಿ, ಬ್ರಾಹ್ಮಣಿ, ರಾಜಪತ್ನಿಕ, ಧೇನುರ್ಧಾತ್ರಿ, ತಥಾ ಪೃಥ್ವಿ, ಸಪ್ತೈತ ಮಾತರಹ ಸ್ಮೃತಾಹ. ಒಂದನೆಯ ತಾಯಿ ನಿಜವಾದ ತಾಯಿ, ಜನ್ಮ ಕೊಟ್ಟ ತಾಯಿ. ಎರಡನೆಯ ತಾಯಿ ಗುರುಪತ್ನಿ, ಗುರುಗಳ ಹೆಂಡತಿ. ಮೂರನೆಯ ತಾಯಿ ಬ್ರಾಹ್ಮಣನ ಹೆಂಡತಿ. ನಾಲ್ಕನೆಯ ತಾಯಿ ರಾಜಪತ್ನಿ, ರಾಜನ ಹೆಂಡತಿ. ಐದನೆಯ ತಾಯಿ ಹಸು, ನೋಡಿ. ನಂತರ ಆರನೆಯ ತಾಯಿ ನರ್ಸ್, ಧಾತ್ರಿ ಅಥವಾ ರೋಗವನ್ನು ನಿವಾರಿಸುವವಳು. ನಂತರ ಕೊನೆಯ ತಾಯಿ, ಏಳನೆಯ ತಾಯಿ ಭೂಮಿ. ಈ ರೀತಿಯಲ್ಲಿ ಏಳು ತಾಯಿಗಳು ಉಂಟು. ಹೀಗಾಗಿ ನಾವು ಗೋಗಳಿಗೆ ತುಂಬ ಮರ್ಯಾದೆಗಳನ್ನು ಕೊಡಬೇಕು. ಆದ್ದರಿಂದಲೇ ಶಾಸ್ತ್ರಗಳು ಕೂಡ ಬ್ರಹ್ಮಹತ್ಯ ದೋಷವನ್ನು ಹಾಗೂ ಗೋಹತ್ಯ ದೋಷವನ್ನು ತುಂಬ ಕ್ರೂರವಾಗಿ ಪರಿಗಣಿಸಿ ಭಯಂಕರವಾದ ಶಿಕ್ಷೆಗಳನ್ನು ಅನುಭವಿಸುವಂತೆ ಹೇಳುತ್ತದೆ. ಆದ್ದರಿಂದ ನಾವು ಗೋಹತ್ಯೆಯನ್ನು ಮಾಡಲೇಬಾರದು, ಹಾಗೂ ಮಾಡುವವರಿಗೆ ನಾವು ಬೆಂಬಲವನ್ನು ನೀಡಬಾರದು. ಹರೇ ಕೃಷ್ಣ.